यदितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्द पणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ ವಿರಾಟ ರೂಪ ಧ್ಯಾನ ವಿರಾಟ ಕಲ್ಪ ಮತ್ತು ವಿರಾಟ ಧ್ಯಾನ ಅಂತ ವಿಜಯದಾಸರು ಸೃಷ್ಟಿ ಪ್ರಕರಣ ಸುಳಾದಿಗಳಲ್ಲಿ ಈಗ ಈ ಸುಳಾದಿಯನ್ನ ಕೇಳಿದ್ದಾರೆ. ಈ ಸುಳಾದಿ ತುಂಬಾ ವಿಸ್ತಾರವಾಗಿರುವಂತಹ ಸುಳಾದಿ. ಸೊ ಅದು ಆದ ಕಾರಣದಿಂದ ಎಷ್ಟು ಅಲ್ಲಿ ಇರುವಂತಹ ವಿಷಯಗಳನ್ನ ಅವರು ಫಸ್ಟ್ ಅವರ ಕ್ರಮನೇ ಭಗವಂತನನ್ನ ಧ್ಯಾನ ಮಾಡಿ ಶುರು ಮಾಡೋದು ಅಂತ. ಸೊ ಭಗವಂತನನ್ನ ಫಸ್ಟ್ ತಾಳದಲ್ಲಿ ಸಾಕಷ್ಟು ಧ್ಯಾನ ಮಾಡ್ತಾರೆ, ಭಗವಂತನ ಸ್ವಾತಂತ್ರ್ಯ ಮಾಡ್ತಾರೆ. ಇನ್ನು ಯಾಕೆ ಅಂದ್ರೆ ಅದು ಪ್ರಾರ್ಥನಾ ರೂಪ. ಪ್ರಾರ್ಥನಾ ಹೇಗೆ ಅಂದ್ರೆ ಅವರು ವಿಜಯದಾಸರು ನಮಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಈ ಒಂದು ಸುಳಾದಿಯನ್ನ ಯಾರು ತಕೊಂಡು ಅಧ್ಯಯನ ಮಾಡಬೇಕು, ಚಿಂತನೆ ಧ್ಯಾನ ಅಂತ ಹೇಳಿದ್ದಾರೆ, ಧ್ಯಾನ ಮಾಡಬೇಕು ಅಂತ ಯಾರು ಹೊರಡ್ತಾರೋ ಅವರಿಗೆ ದಯವಿಟ್ಟು, ಯಾಕಂದ್ರೆ ನೀನು ಸ್ವತಂತ್ರನಾಗಿದ್ದಿ, ಅವರಿಗೆ ಈ ಸುಳಾದಿ ಕೇಳಬೇಕು ಅಂತ ಇಚ್ಛೆಯನ್ನು ನೀನೇ ಕೊಟ್ಟಿದ್ದೀಯ. ಆದ ಕಾರಣದಿಂದ ಅಲ್ಲೇ ಸ್ವಲ್ಪ ನಿಂತು ನಿನ್ನ ಗುಣಗಳನ್ನ ನೀನು ಅವರಲ್ಲಿ ನೀನಿಟ್ಟ ಗುಣಗಳನ್ನ ಪ್ರಕಟ ಮಾಡಿ ಅವರಿಗೆ ಇದು ಅರ್ಥ ಆಗುವಂತೆ, ಅರ್ಥ ಆದ ಮೇಲೆ ಆ ಯಥಾಯೋಗ್ಯವಾಗಿ ಅಂದ್ರೆ ಕಾಲಕಾಲಕ್ಕೆ ತಕ್ಕಂತೆ ನಮ್ಮ ಜ್ಞಾನನು ಬೆಳೆಯುತ್ತಾ ಹೋಗುತ್ತಲ್ಲ. ಸೊ ಆಯಾ ಕಾಲದಲ್ಲಿ ಯಾವ ಯಾವುದನ್ನ ಹೊಳಸಬೇಕೋ ಅದನ್ನ ಹೊಳಸಿ ಅವರಿಗೆ ಸಾಧನೆ ಮಾಡಿಸುವಂತ ಪ್ರಾರ್ಥನೆ. ಆ ಪ್ರಾರ್ಥನೆ ಭಗವಂತನ ಅನೇಕ ಗುಣಗಳನ್ನ ಪ್ರಾರ್ಥನೆ ಮಾಡ್ತಾರೆ. ಇಡೀ ತಾಳದಲ್ಲಿ ಆ ಫಸ್ಟ್ ತಾಳದಲ್ಲಿ ಕಂಪ್ಲೀಟ್ ಆಗಿ ಪ್ರಾರ್ಥನಾ ಮಾಡ್ತಾರ. ಅದನ್ನ ನಾವು ಹೇಳಿದಾಗ ನಮ್ಗೇನಾಗತ್ತೆ, ನಮ್ಗೆ ಅಷ್ಟು ಹೇಳಕ್ ಆಗಲ್ಲ. ಅದಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಿ ಹೈಕಿತಾಂಸಾರ ಗುರುಗಳ ಕರುಣದಿಂದ ಪಣಿಸಿ ಕೇಳಿದ ಅದು ಹೇಳ್ಬಿಟ್ಟು ಅದು ಬೇಗ ಇದು ನೋಡೋಣ, ಒಂದು ಸ್ಥೂಲವಾದ ಚಿತ್ರನ ಒಂದು ನೋಡೋಣ ಅಂತ. ಸೊ ದೇವರ ವಿರಾಟ ರೂಪ ಅಂದ್ರೆ ಆ ವಿರಾಟ ರೂಪ ಅಂಬೋದು ನೋಡಿದ್ವಿ. ವಿರಾಟ ರೂಪ ಅಂದ್ರೆ ಏನು? ದೇವರು ತೊಟ್ಟ ರೂಪ. ದೇವರು ಅಂದ್ರೆ ಯಾರು? ನಮ್ಮ ಅಂತರ್ಯಾಮಿಯಾಗಿರುವಂತ ಈ ಭಗವಂತನೇ, ಒಳಗೆ ಇರುವಂತ ಈ ಭಗವಂತನೇ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಬೇಕಾದ ಎಲ್ಲವನ್ನು ತಂದಿಟ್ಟು ಅದನ್ನ ಧಾರಣೆ ಮಾಡಿದ ಅಂದ್ರೆ ಬ್ರಹ್ಮಾಂಡ. ಬ್ರಹ್ಮಾಂಡವೇ ನಮ್ಮ ಮನೆ. ನಮ್ಮ ಮನೆ ಮನೆ ಅಂದ್ರೆ ನಮ್ಮ ದೇಹವೂ ಒಂದು ಮನೆ ಆಗತ್ತೆ, ಪ್ರತಿ ಇಂದ್ರಿಯಗಳೂ ಒಂದು ಮನೆ. ಆರಂಭದಲ್ಲಿ ನಮ್ಮ ಪ್ರತಿ ಇಂದ್ರಿಯಗಳು ಒಂದು ಮನೆ ಆಗತ್ತೆ, ಇಂದ್ರಿಯಗಳೆಲ್ಲ ಇರುವಂತ ಇಂದ್ರಿಯ ಸಮೂಹದಿಂದ ಇರುವಂತ ಈ ದೇಹ ಒಂದು ಮನೆ ಆಗತ್ತೆ. ಆಮೇಲೆ ನಮ್ಮ ನಿಮ್ಮ ಮನೆಗಳು ನಮ್ಮ ಮನೆಗಳು ಇಲ್ಲಿ ಇರುವಂತ ಈ ಮನೆಗಳಾಗತ್ತೆ. ಆಮೇಲೆ ನಾವು ಇರುವಂತ ಈ ಪಟ್ಟಣ ಆಗತ್ತೆ, ಈ ಪಟ್ಟಣ ಇರುವಂತ ಈ ದೇಶ ಆಗತ್ತೆ, ಈ ದೇಶಗಳು ಇರುವಂತ ಖಂಡ ಆಗತ್ತೆ, ಖಂಡ ವರ್ಷಗಳಾಗತ್ತೆ, ಆಮೇಲೆ ದ್ವೀಪಗಳ ಆಗತ್ತೆ, ಆಮೇಲೆ ಇಡೀ ಭೂಮಿ ಆಗತ್ತೆ, ಭೂಮಿಯಲ್ಲಿ ನಾವು ಮಾಡುವಂತ. ಸೊ ಎಷ್ಟು ಮನೆ, ಈ ಮನೆ ಮಾತ್ರ ಇಲ್ಲ, ಈ ಭೂಮಿಯಂತೆ ಇರುವಂತ ಈ 14 ಲೋಕಗಳು ಸೇರಿದೆ ಈ ಬ್ರಹ್ಮಾಂಡ ಅಂದ್ರೆ ಎಲ್ಲರ ಸಾಧನೆಯನ್ನು ದೇವರು ಈ ಅವರವರಿಗೆ ಆ ಈ ಮನೆಯಲ್ಲಿ ಮಾಡ್ತಾನೆ. ಅವರು ಮಾಡಬೇಕಂದ್ರ ಅದಕ್ಕೆ ಪ್ರತಿ ಒಂದು ಮನೆಯಲ್ಲಿನು, ಪ್ರತಿ ಒಂದು ನಮ್ಮ ಇಂದ್ರಿಯಗಳಲ್ಲಿನು, ಪ್ರತಿ ದೇಹದಲ್ಲಿನು, ಪ್ರತಿ ಮನೆಗಳಲ್ಲಿನು, ಪ್ರತಿ ನಗರದಲ್ಲಿನು, ಪ್ರತಿ ಆ ಒಂದು ದೇಶದಲ್ಲಿನು, ಖಂಡದಲ್ಲಿನು, ಒಂದೊಂದಕ್ಕೇನು ಅವನು ಇದ್ದು ಆ ಕಣ ಕಣದಲ್ಲಿ ಎಲ್ಲಾ ಕಡೆನೂ ಇದ್ದು ಈ ಎಲ್ಲವನ್ನೂ ಧಾರಣೆ ಮಾಡಿದ್ದಾನೆ. ಅದೇ ವಿರಾಟ ರೂಪ ಅಂಬುದು, ಅದೇ ಎಲ್ಲವನ್ನು ಧಾರಣೆ ಮಾಡುವಂತ ರೂಪ ಅದು ಒಂದು. ಇನ್ನೊಂದು ಅದಕ್ಕೆ ವಿರಾಟ ಪುರುಷ ಅಂತ ಕರೀತಾರೆ. ಅಂದ್ರೆ ಬರೀ ಒಂದು ಜಿಯೋಗ್ರಫಿ ಮ್ಯಾಪ್ ಅಥವಾ ಶಾಸ್ತ್ರದಲ್ಲಿ ಇರುವಂತಹ ಲೋಕಗಳು ಅಂತ 16 ಲೋಕಗಳನ್ನ ಹಾಕುವುದಲ್ಲ, ಅದರಲ್ಲಿ ಒಂದು ಆಕಾರ ಪುರುಷಾಕಾರದಿಂದ ಅವನೇ ಇದ್ದಾನೆ. ಪುರುಷ ಆಕಾರ ಎಲ್ಲ ಒಂದು ಸುಂದರವಾದ ಒಂದು ವಿಗ್ರಹ ರೂಪವಾಗ ಅವನೇ ಅಲ್ಲಿನೂ ನಿಂತಿದ್ದಾನೆ. ಅದು ನಮಗೆ ನೆನಪು ಯಾವಾಗ ಕೊಡ್ತಾನೆ ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ಪುರುಷ ದೇಹ ಅಂದ್ರೆ ಗಂಡಸು ಅಂತ ಅರ್ಥ ಇಲ್ಲ. ಇಲ್ಲ, ಪುರುಷ ಅಂದ್ರೆ ಪುರು ಅಂದ್ರೆ ಪೂರ್ಣ ದೇಹ. ಪೂರ್ಣ ದೇಹ ಅಂದ್ರೆ ಏನು? ಪೂರ್ಣ ದೇಹ ಅಂದ್ರೆ ಆ ಒಂದು ಕಂಪ್ಲೀಟ್ ದೇವರನ್ನ ಚಿಂತನೆ ಮಾಡ್ಲಿಕ್ಕೆ ಏನೇನ್ ಇಡಬೇಕು ಅಂದ್ರೆ ಏನು? ಬುದ್ಧಿ ಇಡಬೇಕು, ಬುದ್ಧಿ ಇರಬೇಕು, ನಾವು ಮಾಡಿದ ಪುಣ್ಯ ಇರಬೇಕು. ಫಸ್ಟ್ ಬುದ್ಧಿ ಇದ್ರೆ ಸಾಲದು, ಪುಣ್ಯ ಬೇಕು. ಆ ಪುಣ್ಯವನ್ನ ಇಟ್ಟು ಬರುವಂತ ದೇಹ ನಮ್ಗೆ. ಇವಾಗ ಪುಣ್ಯದಿಂದ ಯಾವುದು ಆಗೋದಿಲ್ಲ, ಪುಣ್ಯದಲ್ಲಿ ಪುಣ್ಯ ನಾಮಕನಾಗಿ ಇದ್ದು ಆ ಕಾಲಕ್ಕೆ ವ್ಯಕ್ತ ಮಾಡ್ತಾನೆ. ಅಂದ್ರೆ ಏನಾಯ್ತು, ಇವಾಗ ನಾವು ಹರಿಕಥಾಂಸಾರವನ್ನ ಮುಟ್ಟಿದೀವಿ, ಮುಟ್ಟೋದಕ್ಕೆ ಮುಟ್ಟಿದ ಮೇಲೆ ಅದು ನಮ್ಗೆ ಪುರುಷ ದೇಹವೇ ಆಯಿತು. ಪುರುಷ ದೇಹ ಕೊಟ್ಟಿದ್ದಾನೆ, ಹರಿಕಥಾಂಸಾರ ನೆನಪು ಬರುತ್ತೆ. ಹರಿಕಥಾಂಸಾರ ಮೂಲಕವಾಗಲಿ ವಿರಾಟ ಅಂತ ಅಲ್ಲಿ 6ನೇ 7ನೇ ಸಂಧಿಯಲ್ಲಿ ಹೇಳಿದ್ರ ದಾಸರಿ ಹೇಳಿದ್ದಾರೆ. ಸೊ ಆ ವಿರಾಟವನ್ನ ತಿಳ್ಕೋಬೇಕು ಎಂಬುವ ಒಂದು ಜಿಜ್ಞಾಸೆ ಬರುತ್ತೆ. ವಿರಾಟ್ ವಿರಾಟ್ ಅಂತ ಕೇಳಿದೀವಿ, ಅದು ಏನು ವಿರಾಟ್? ಈ ತರ ಒಂದು ಜಿಜ್ಞಾಸವನ್ನ ನಮ್ಮಲ್ಲಿ ಉಂಟು ಮಾಡುತ್ತಾನೆ. ಉಂಟು ಮಾಡಿ ನಮ್ಮಲ್ಲಿ ಅವನು ಅದನ್ನು ತೋರಿಸಿಕೊಡ್ತಾನೆ. ಇದು ವಿರಾಟ ರೂಪ ಚಿಂತನೆ ಅಂತ. ವಿರಾಟ ರೂಪ ಇಲ್ಲಿ ನೋಡೋದು ಅಂದ್ರೆ ನಮಗೆ ನಮ್ಮ ದೇಹದಲ್ಲೇ ನೋಡೋದು. ನಮ್ಮ ದೇಹವೇ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿರುವಂತ ಈ ಕ್ಷೇತ್ರವನ್ನ ತಿಳ್ಕೊಂಡ, ಈ ಒಂದು ದೇಹವನ್ನ ಸಮಗ್ರವಾಗಿ ತಿಳ್ಕೊಂಡ ನಾವಲ್ಲ. ನಮ್ಗೆ ಏನು ಗೊತ್ತಿಲ್ಲ. ನಮ್ಗೆ ಕಾಯಿಲೆ ಬಂದ್ರೆ ನಾವು ಡಾಕ್ಟರ್ ಹೇಳ್ಬೇಕು ನಿಮ್ಗೆ ಈ ಕಾಯಿಲೆ ಬಂದಿದೆ ಅಂತ. ನಮ್ಮ ದೇಹದಲ್ಲಿ ಇರುವಂತ ಕಾಯಿಲೆ ಅವ್ರಿಗೆ ಹೇಳ್ಬೇಕು, ಆ ಪರಿಸ್ಥಿತಿ ನಮ್ಮದು. ಈ ದೇಹವನ್ನ ಚೆಂದಾಗಿ ತಿಳ್ಕೊಂಡವನು ಯಾರು ಅಂದ್ರೆ, ಈ ದೇಹ ಎಂಬ ಪುರದಲ್ಲಿ ಇರುವಂತ ಈ ಪುರುಷ ನಮ್ಮ ಅಂತರ್ಯಾಮಿ ಯಾದವನು. ಅವನೇ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅವನೇ ಗೀತೆಯಲ್ಲಿ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಈ ದೇಹದಲ್ಲಿ ಅವನು ತಿಳ್ಕೊಂಡು ಈ ದೇಹದಲ್ಲಿ ಅವನಿದ್ದಾನೆ. ಅವನ ಚಿಂತನೆ ನಮ್ದಲ್ಲ, ಅವನ ಚಿಂತನೆ ಈ ದೇಹ. ಅವನು ಕೊಟ್ಟ, ಅವನು ಯಾವುದನ್ನ ನಮಗೆ ಕೊಟ್ಟಿದ್ದಾನೋ ಆ ದೇಹದಲ್ಲಿ ಚಿಂತನೆ ಮಾಡೋದು. ನೋಡಿ, ಫಸ್ಟ್ ಪಾತಾಳದಿಂದ ಆ ಕಾಲು, ನಮ್ಮ ಕಾಲಿಂದ ಶುರು ಮಾಡ್ತೀವಿ. ಕಾಲು ಅಂದ್ರೆ ಕಾಲಿಗೆ ಆಧಾರವಾಗಿ, ಕಾಲು ಕೆಳಗೆ ಇರುವಂತ ಆ ಒಂದು ಬುಡದಲ್ಲಿ, ಆ ಬುಡದಿಂದ ನಾವು ಚಿಂತನೆ ಮಾಡ್ತೀವಿ. ಆ ಒಂದು ಆ ಅಂಗಾಲು ಅಂತ ಹೇಳ್ತಾರಲ್ಲ, ಲೋವರ್ ಫುಟ್, ಅಲ್ಲಿಂದ ಚಿಂತನೆ ಮಾಡಿದ್ವಿ. ಅಂಗಾಲಲ್ಲಿ ಪಾತಾಳ ಲೋಕ ಇದೆ ಅಂತ ಚಿಂತನೆ ಮಾಡಿದ್ವಿ. ಅಲ್ಲಿ ಇರುವಂತ ದೇವರ ರೂಪ ಏನು ಅಂತ ಕೇಳಿದ್ರೆ, ಅಲ್ಲಿ ಅಷ್ಟು ಸ್ಪಷ್ಟವಾಗಿ ಹೇಳಲ್ಲ, ಬಟ್ ಜನರಲ್ ಆಗಿ ಅಲ್ಲಿ ಪಾತಾಳ ಅಂಬೋ ಹೆಸರಿನಿಂದೇ ನಮ್ಗೆ ಯಾವಾಗ ಯಾವ ರೂಪ ಅಂತ ಗೊತ್ತಿಲ್ಲವೋ ಅಲ್ಲಿ ಆ ಹೆಸರು, ಅಲ್ಲಿ ಪಾತಾಳ ಪತತಿ ಪಾತಾಳ ರೂಪದಿಂದ ಅವನು ಪಾತಾಳ ರೂಪದ ಪಾತಾಳ ಲೋಕದಲ್ಲಿ ಪಾತಾಳ ಎಂಬೋ ಹೆಸರಿನಿಂದ ಆ ಭಗವಂತನೇ ಆ ಪಾತಾಳ ಲೋಕದಲ್ಲಿ ಇರುವಂತ ಅಲ್ಲಿ ನೋಡಿದ್ದೀವಿ. ಹಾಗೆ ವಾಸುಕಿ, ಶಂಕಾ, ಕುಲಿಕ, ಪ್ರಬಲ, ಶ್ವೇತ, ಧೃತರಾಷ್ಟ್ರ, ಮಹಾಶಂಕ, ಈ ತರ ಒಂದು ಸರ್ಪಗಳು. ಆ ಸರ್ಪಗಳಲ್ಲಿ ಆ ಸರ್ಪಾಕಾರದಲ್ಲಿ ಇದ್ದು ಆ ಸರ್ಪದ ಒಳಗೆ ಇದ್ದು ಅವರು ಮೂಲವಾಗಿ ಅಲ್ಲಲ್ಲಿ ಆಯಾ ಲೋಕದಲ್ಲಿ ಎಲ್ಲವೂ ಪ್ರಕಾಶಮಯವಾದ ಲೋಕಗಳು. ಇದು ನರಕಲೋಕಗಳ ಅಲ್ಲ. ನರಕಲೋಕಗಳ ಚಿಂತನೆ ಮಾಡೋದಿಲ್ಲ, ಅಂದಂತ ಮತ್ತೆ ಚಿಂತನೆಯನ್ನು ನಾವು ಮಾಡೋದಿಲ್ಲ ಇಲ್ಲಿ. ಇದನ್ನ ಮಾತ್ರ ತೋರಿಸಿದ್ದಾರೆ, ಅದು ವಿರಾಟ ರೂಪ ಅಂತ. ಸೊ ಈ ಲೋಕವನ್ನ ಯಾಕೆಂದ್ರೆ ಅದು ನಾವು ಪಡೆಯಬೇಕಾದದ್ದು, ನಮ್ಗೆ ಬೇಕಾದದ್ದನ್ನ ಕೊಡುವಂತ ವಿರಾಟ್ ವಿಶೇಷೇನ ರಾಜಮಾನ, ವಿಶೇಷವಾಗಿ ಪ್ರಕಾಶದಿಂದ ಇರುವಂತ ಆ ಭಗವಂತನ ಚಿಂತನೆ ಪಾತಾಳ ಲೋಕದಲ್ಲಿ. ಪಾತಾಳ ಅಂಬೋ ಹೆಸರಿಂದರೇ ಇದ್ದಾರೆ. ಅಲ್ಲಿನೂ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಅಲ್ಲಿನೂ ಇದ್ದು ದೇವರನ್ನ ಅವರು ಸ್ತುತಿ ಮಾಡ್ತಾರೆ. ಇಲ್ಲಿನೂ ಅವರು ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪಾತಾಳ ಅಂಬೋ ಹೆಸರಿನಿಂದ ಆಯ್ತು. ಇದಾದ ಮೇಲೆ ನೆಕ್ಸ್ಟ್ ಬರೋದು ಪಾತಾಳ ಲೋಕದಿಂದ ನಾವು ಹೊರಟಾಗೆ ರಸಾತಲ ಅಂತ ಬರುತ್ತೆ. ರಸಾತಲ ಲೋಕ ಎಲ್ಲಿ ಚಿಂತನೆ ಮಾಡೋದು ಅಂದ್ರೆ ನಮ್ಗೆ ಕಾಲಿನ ಕನಕಾಲನ ಗಂಟುಗಳಲ್ಲಿ ಚಿಂತನೆ ಮಾಡೋದು ರಸಾತಲ. ರಸಾತಲದಲ್ಲಿ ಇರುವಂತ ಭಗವಂತನ ರೂಪ ಯಾವುದು ಅಂದ್ರೆ ಅಲ್ಲಿನೂ ನಾವು ಹೀಗೆ ಇಟ್ಕೋಬೇಕು. ರಸಾತಲ ಅಂಬೋ ಹೆಸರಿನಿಂದ ಭಗವಂತ ಇದ್ದಾನೆ. ಯಾಕೆಂದ್ರೆ ಇಲ್ಲಿ ಒಂದು ಉಲ್ಲೇಖ ಹೇಳ್ತಾರೆ, ಹೇಗೆ ಇಂದ್ರನ ಕಡೆ ಇರುವಂತ ಸರಮ ಅಂಬೋ ಶ್ವಾನಗಳು ಅಂದ್ರೆ ಒಂದು ಡಾಗ್ಸ್ ಇರೋವಾಗ ಅಲ್ಲಿ ಭಗವಂತ ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸರಮ ಅಂಬೋ ರೂಪದಿಂದ ಇಂದ್ರನೂ ಇದ್ದಾನೆ. ಇಂದ್ರನ ಒಳಗೆ ಆ ಒಂದು ಐಶ್ವರ್ಯ ಪ್ರದನಾದಂತ ಆ ಭಗವಂತನೇ ಇಂದ್ರ ಶಬ್ದದಿಂದ ಈ ಸರಮಾವಲ್ಲಿ ಸರಮ ಅಂಬೋ ಆ ಒಂದು ಶ್ವಾನದಲ್ಲಿ ಒಂದು ನಾಯಲ್ಲಿ ದೇವರಿದ್ದಾನೆ ಅಂತ ಹೇಳಿದ್ದಾರೆ. ಹಾಗೇನೆ ಇಲ್ಲಿ ರಸಾತಲ ಅಂಬೋ ಲೋಕದಲ್ಲಿ ರಸಾತಲ ಅಂಬೋ ಹೆಸರಿನಿಂದಲೇ ಭಗವಂತ ಇರ್ತಾನೆ. ಎಲ್ಲರ ಒಳಗೆ ಹೇಗೆ ತಿಳ್ಕೋಬೇಕು ಅಂದ್ರೆ ಅಲ್ಲಿ ಇರೋ ಜನಗಳಲ್ಲಿನೂ ಅವನೇ ಇದ್ದಾನೆ. ಅಲ್ಲಿ ಇರುವಂತ ವಸ್ತುಗಳು ಅಲ್ಲಿ ಪ್ರಕಾಶಮಾನವಾಗಿ ಎಲ್ಲವೂ ಇದೆ ಅಂತ ಹೇಳ್ತಾರೆ ಅವನು. ಅಲ್ಲಿ ಹೇಳುವಾಗ ಇಲ್ಲಿ ಭಗವಂತ ಇದ್ದಾನೆ ಅಂತ ಹೇಳುವಾಗ ಅಲ್ಲಿ ಒಂದು ಶಬ್ದವನ್ನ ಬಳಸ್ತಾರೆ. ಏನು ಅಂದ್ರೆ ಇಲ್ಲಿ ಇರುವಂತ ಆ ದಿತಿಸುತರು ಭಯದಿಂದ ಇದ್ದಾರೆ. ಭಯದಿಂದ ಅಲ್ಲಿ ಇರುವಂತ ಆ ಒಂದು ಹೋಲ್ಸ್ ಅಲ್ಲಿ ಇಲ್ಲ ಗುಹೆಯಾಗಿರತ್ತಂತೆ ಅಲ್ಲಿ ಬಚ್ಚುಕೊಂಡು ಇರ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಅಚ್ಯುತ ಇದ್ದಾನೆ ಅಂತ ಹೇಳ್ತಾರೆ. ಅಚ್ಯುತ ಅಂದ್ರೆ ಅಲ್ಲಿ ಅಚ್ಯುತ ರೂಪದಿಂದ ಇದ್ದಾನೆ ಅಂತ ಅರ್ಥ ಇಲ್ಲ. ಈ ಲೋಕದಲ್ಲಿ ಇಷ್ಟು ಇದ್ರೂ ಅವನು ಚ್ಯುತದಿಂದ ದೂರವಾಗಿ ಅಚ್ಯುತನಾಗೆ ಅವನು ಇದ್ದಾನೆ ಅಂದ್ರೆ ಅಚ್ಯುತ ರೂಪ ಇಲ್ಲ, ಅಲ್ಲಿ ಗುಣವನ್ನ ಹೇಳ್ತಾರೆ. ಇಲ್ಲಿ ಈ ಲೋಕದಲ್ಲಿ ಈ ಒಂದು ದಿತಿಸುತರಲ್ಲಿ ಇದ್ರೂ ದಿತಿಸುತರ ದೋಷಗಳು ಇವನಿಗೆ ಅಂಟೋದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದು ರಥಾತಲ ಆಯ್ತು. ಆಮೇಲೆ ಮಹಾತಲ ಬಂದಾಗ ಮಹಾತಲದಲ್ಲಿ ಇರುವಂತ ರೂಪಗಳು ಅದನ್ನ ಮಹಾತಲ ಅಂತ ಹೇಳುವಾಗ ರಸಾತಲ ಅಂತ ಹೇಳುವಾಗ ದಟ್ ಈಸ್ ಪ್ರಪದ ಅಂತ ಮುಂಗಾಲು ಅಂದ್ರೆ ಫುಟ್ಲಿ ಇರುವಂತ ಪ್ರಪದ ಅಂತ ಹೇಳ್ತಾರೆ. ಪ್ರಪದ ಅಂತ ಹೇಳೋದು ರಸಾತಲ ಆಯ್ತು. ನೆಕ್ಸ್ಟ್ ಬರೋದು ಗಂಟು. ಗಂಟು ಬಂದು ಮಹಾತಲ, ಉಲ್ಟಾಪಟ್ಟ ಹೇಳ್ಬಿಟ್ಟಿನಿ. ಮಹಾತಲ ಬಂದು ಗಂಟುಗಳಲ್ಲಿ ಇರುವಂತ ಗುಲ್ಪ ಅಂತ ಕರೀತಾರೆ, ಗುಲ್ಪದ್ವಯ ಅಂತ ಕರೀತಾರೆ. ಅದು ಮಹಾತಲ. ಮಹಾತಲದಲ್ಲಿ ಇರುವಂತ ರೂಪ ಭಗವಂತಂದು, ಅವನು ಮಹಾತಳ, ಅವನೇ ಮಹಾತಲನಾಗಿ ಇದ್ದಾನೆ ಅಲ್ಲಿ ಅಂತ ಆ ರೂಪವನ್ನೇ ಚಿಂತನೆ ಮಾಡುವುದು. ಸೊ ಇದು ನಾವು ನೋಡಿದ್ದೀವಿ. ಅಲ್ಲಿ ಗರುಡರ ಭಯದಿಂದ ಆ ಒಂದು ಇದು ತಕ್ಷಕ ಮತ್ತು ಕಾಲಿ ಮತ್ತು ಕ್ರೋಢವಶ ಮತ್ತ ರೂಪ ಆ ಒಂದು ಸರ್ಪಗಳು ಇವರೆಲ್ಲ ನಾಗಗಳು ಎಡೆಯಿಂದ ಇರುವಂತಹ ಬಾಹು ಶಿರಗಳಿಂದ ಇರುವಂತಹ ಆ ಒಂದು ನಾಗಗಳು ಇಲ್ಲಿ ಇದೆ, ಭಯದಿಂದ ಇರುತ್ತೆ. ಅದಕ್ಕೆ ತಪ್ಪು ಮಾಡದೆ ಅಲ್ಲಿ ಸರಿಯಾಗಿರುತ್ತೆ, ಯಾರನ್ನ ಹಿಂಸೆ ಮಾಡದೆ ಅಲ್ಲಿ ಇರುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಆಮೇಲೆ ತಲಾತಲ ಆಗುತ್ತೆ. ತಲಾತಲ ಅಂಬುದು ತಲಾತಲ ಪ್ರದೇಶ ಬಂದು ಜಂಗ ಅಂತ ಕನಕಾಲು ಅಂತ ಹೇಳ್ತೇವೆ, ಕನಕಾಲು ಜಂಗ ಅಂತ ಹೇಳ್ತಾರೆ. ಜಂಗದಲ್ಲಿ ಇರ್ತಾರೆ. ಆಮೇಲೆ ಅದು ನೋಡಿದ್ವಿ. ಅಲ್ಲಿ ಇರುವಂತ ಭಗವಂತನ ರೂಪ ಯಾವುದು ಅಂದ್ರೆ ಅಲ್ಲಿನೂ ತಲಾತಲ ಎಂಬ ರೂಪದಿಂದಲೇ ಅವನು ಇರ್ತಾನೆ ಅಂತ ಅದನ್ನ ಹಾಗೆ ತಿಳ್ಕೋಬೇಕು. ಅದು ಅಲ್ಲಿ ಒಂದು ಅದು ನೋಡಿದ್ದೀವಿ. ತಲಾತಲದಲ್ಲಿ ಇರುವಂತವರು ಆ ಒಂದು ರುದ್ರದೇವರ ವರದಿಂದ ಅಂತ ಹೇಳುವಾಗ ಅಲ್ಲಿ ವಿಶೇಷವಾಗಿ ಹರಿಪ್ರಸಾದ ಹರಿಯ ಹರನ ಪ್ರೊಟೆಕ್ಷನ್ ಅಂತ ಹೇಳದೆ ಹರಿಯ ಪ್ರೊಟೆಕ್ಷನ್ ಅಂತಾನೆ ಹೇಳ್ತಾರೆ. ಸೊ ಅವರು ಮೂಲಕವಾಗಿ ಅನಲಾಕ್ಷಣ ಅಂದ್ರೆ ರುದ್ರನ ಒಳಗೆ ಇದ್ದು ಅವರನ್ನೂ ಅಲ್ಲಿ ಅವರಿಗೆ ಒಂದು ಆ ಒಂದು ಅವರನ್ನ ಸುಖವಾಗಿ ಅಲ್ಲಿ ಇಟ್ಟಿರ್ತಾನೆ. ಒಂದೊಂದು ಲೋಕದಲ್ಲಿನೂ ಅವರವರು ತಮ್ಮ ಪತಿ ಪತ್ನಿ ಸಹಿತವಾಗಿ ಸುಖದಿಂದಲೇ ಎಲ್ಲರೂ ಇರುವಂತಹ ಲೋಕಗಳು ಅಂತ ಹೇಳ್ತಾರೆ. ಆಮೇಲೆ ಸುತಲ ಹೇಳುವಾಗ ಸುತಲದಲ್ಲಿ ನಮ್ಗೆ ಗೊತ್ತು, ಸುತಲದಲ್ಲಿ ಒಂದು ಹೇಳ್ತಾರೆ, ಎರಡು ರೂಪಗಳನ್ನ ಹೇಳ್ತಾರೆ. ಒಂದು ನರಸಿಂಹರೂಪ ಹೇಳ್ತಾರೆ, ಬಟ್ ಪ್ರಬಲವಾಗಿ ಇರುವಂತದ್ದು ತ್ರಿವಿಕ್ರಮ ಅಂತ ಅಲ್ಲಿ ಸುತಲದಲ್ಲಿ ಇರುವಂತಹ ಬರಿಚಕ್ರವರ್ತಿ ಇರ್ತಾನೆ. ಅದು ಎಲ್ಲಿ ಇರುತ್ತೆ ಅಂದ್ರೆ ಜಾನು ಮಂಡಿ ಅಂತ ಹೇಳ್ತೀವಲ್ಲ, ಅಲ್ಲಿ ಸುತಲ ಲೋಕ ಇದೆ ಅಂತ ಚಿಂತನೆ. ಒಂದೊಂದು ಲೋಕದಲ್ಲಿ ಹೇಗೆ ಚಿಂತನೆ ಅಂದ್ರೆ ಆ ಲೋಕಕ್ಕೆ ಆಶ್ರಯನಾಗಿದ್ದಾನೆ ಭಗವಂತ. ಆ ಲೋಕದಲ್ಲಿ ಆಶ್ರಯನಾಗಿ ವ್ಯಾಪ್ತನಾಗಿ ಇದ್ರನು ಅವನು ಬಂದು ಅಲ್ಲಿಂದ ವಿಲಕ್ಷಣನಾಗಿದ್ದಾನೆ. ಸದಾಕಾರ ತನ್ನಾಮದಿಂದ ಇದ್ದಾನೆ. ಏನು ನಾಮ? ತನ್ನಾಮದಿಂದ. ಯಾವ ಲೋಕದಲ್ಲಿ ಇದ್ದಾನೋ ಆ ಹೆಸರಿನಿಂದ. ಇನ್ನು ಅವರಿಗೆ ವಿಶೇಷ ರೂಪ ಲಕ್ಷಣಗಳು ಇರಬಹುದು, ಅದನ್ನ ಸುಳಾದಿಗಳಲ್ಲಿನೂ ಹೇಳಿಲ್ಲ, ಭಾಗವತದಲ್ಲಿನೂ ಹೇಳಿಲ್ಲ. ಬಿಕಾಸ್ ಇಲ್ಲಿಲ್ಲ, ನಾವು ಅಷ್ಟು ಚಿಂತನೆ ಆ ರೂಪಗಳ ಚಿಂತನೆ ಅದೆಲ್ಲ ಮಾಡಲ್ಲ. ಅಲ್ಲಿ ಇದು ಅವನು ಏನೇನು ವ್ಯಾಪಾರ ಮಾಡ್ತಾನೆ, ಬಿಕಾಸ್ ಕೆಳಗಿನ ಲೋಕಗಳು, ನಾವು ಭೂಲೋಕದಲ್ಲಿ ಇದ್ದೀವಿ, ನಾವು ಇನ್ನು ಊರ್ಧ ಲೋಕಕ್ಕೆ ಹೋಗಬೇಕು. ಸೊ ಆ ಚಿಂತನೆ ಮಾತ್ರ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಸೊ ಇದು ಸುತಲ ಲೋಕ ಆದ ಮೇಲೆ ಊರುದ್ವಯದಲ್ಲಿ, ಊರು ಅಂದ್ರೆ ನಮ್ಮ ತೊಡೆಗಳಲ್ಲಿ ಇರುವಂತಹ ರೂಪಗಳು, ಊರುದ್ವಯ ಅಂತನೂ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಊರುದ್ವಯದಲ್ಲಿ ವಿತಲ ಅಂತ ಕೊಟ್ಟು, ಆಮೇಲೆ ಅತಲ ಅಂಬುದು ಶ್ರೋಣಿ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಮೇಲೆ ನಮ್ಗೆ ಕೆಳಗೆ ಬರುವಂತಹ ಲೋವೆಸ್ಟ್ ಆರ್ಗನ್ ಇದೆಲ್ಲ ಎಕ್ಸ್ಕೇಟ್ ಆಗ ಆ ತರ ಅಲ್ಲಿ ಅಂತ ಕೊಟ್ಟಿದ್ದಾರೆ ಅತಲ. ಬಟ್ ಜನರಲಿ ತೊಡೆಗಳು ಅಂಬುದು, ಊರುಗಳು ಅಂಬುದು, ದಟ್ ಇನ್ಕ್ಲೂಡ್ಸ್ ಆ ಪ್ರಾಂತನೂ ಬಂದು ಬಿಡತ್ತಕ್ಕೋಸ್ಕರ ಅಲ್ಲಿ ಊರುದ್ವಯ ತೊಡೆಗಳಲ್ಲಿ ಆ ಏರಿಯಲ್ಲಿ ಅತಲ ವಿತಲ ಎಂಬ ಲೋಕಗಳು ಅಂತ ಹಾಗೇನೋ ಕೊಟ್ಟಿದ್ದಾರೆ. ಇಲ್ಲಿ ಶ್ರೋಣಿ ಅಂತ ಸ್ಪೆಸಿಫಿಕ್ ಆಗಿ ವಿಜಯದಾಸ್ ಕೊಟ್ಟಿದ್ದಾರೆ ಅತಲಕ್ಕೆ. ವಿತಲಕ್ಕೆ ಬಂದಾಗೆ ವಿತಲದಲ್ಲಿ ಅಲ್ಲಿ ಒಂದು ಅಲ್ಲಿನೂ ಎಲ್ಲವೂ ಇರುತ್ತೆ. ಆ ಒಂದು ಮಾಯೆಗಳು, ವಿದ್ಯೆಗಳು, ಮಾಯಾದಿಂದ ನಿರ್ಮಿತವಾದ ಲೋಕಗಳು ಅಲ್ಲಿ ಇದೆ. 96 ಟೈಪ್ಸ್ ಆಫ್ ಮಾಯೆಗಳು ಇಲ್ಲಿ ಇದೆ. ಅಲ್ಲಿ ಇರೋರೆಲ್ಲ ಎಲ್ಲ ವಿಹಾರವು ಮಾಡ್ತಾರೆ. ಅಲ್ಲಿ ಬಂಗಾರಗಳು ಇರುತ್ತೆ, ಬಂಗಾರದಿಂದ ಆ ಒಂದು ಸ್ವರ್ಣ ಆಭರಣಗಳು ಇರುತ್ತೆ, ವಿಹಾರ ಮಂದಿರಗಳು ಇರುತ್ತೆ, ಎಲ್ಲವೂ ಅಲ್ಲಿ ಇರುತ್ತೆ ಅಂತ. ಎಲ್ಲ ಮೆಟೀರಿಯಲ್ ವಿಹಾರ ಎಲ್ಲ ಅಲ್ಲಿ ತುಂಬಿರುತ್ತೆ ವಿಥೌಟ್ ಫಿಯರ್. ಇಲ್ಲಿ ಇದ್ರೆ ಭಯ ಇರುತ್ತೆ ಭೂಲೋಕದಲ್ಲಿ, ಅಲ್ಲಿ ಇಲ್ಲ. ಅಲ್ಲಿ ಸಾಧನೆ ಮಾಡುವಂತ ಜಾಗ ಎಲ್ಲ ಅದು ಬೇಸಿಕಲಿ ಅಲ್ಲಿ ಸಾಧನೆ ಮಾಡುವವರು ಬರೋದು ಭೂಮಿಗೆ ಬರೋದು. ಸೊ ಅಲ್ಲಿ ಐಸ್ಲೈಕ್ ಸ್ವರ್ಗ ತರ ಅಂತ ತಗೊಳ್ಳಿ. ಸ್ವರ್ಗಕ್ಕಿಂತ ಸುತಲದಲ್ಲಿ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಬರೀ ಚಕ್ರವರ್ತಿಗೆ. ಅದ್ ಹಾಗೇನೆ ವಿತಲ ಲೋಕದಲ್ಲಿ ಮಾಯೆಯಿಂದ ನಿರ್ಮಿತವಾದ ಅನೇಕ ಮಂದಿರಗಳು ಎಲ್ಲವೂ ಇರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಅಸಲದಲ್ಲಿ ಹೇಳೋವಾಗೂ ಅಲ್ಲಿನೂ ಎಲ್ಲವೂ ಇರುತ್ತೆ. ಆ ವೈರ ಇಲ್ಲದೆ ಜನಗಳು, ಮೃಗಗಳು, ಪಕ್ಷಿಗಳು ಎಲ್ಲವೂ ಅಲ್ಲಿ ಇರುತ್ತೆ. ಅವರು ತಮ್ಮ ತಮ್ಮ ಪತಿ ಪತ್ನಿಯರ ಜೊತೆಯಲ್ಲಿ ತರಾತಲ ಲೋಕದಲ್ಲಿ ಇರುವಂತಹ ಭಗವಂತ ತದಾಕಾರ, ತದಾಶ್ರಯ, ತದಾಕಾರ ಅಲ್ಲಿ ವ್ಯಾಪ್ತನಾಗಿದ್ದಾನೆ ಅಂದ್ರೆ ಅಲ್ಲಿ ಹೇಳೋದು. ನಾವು ಯಾವಾಗಲೂ ಸುಳಾದಿಗಳನ್ನ ನೋಡೋವಾಗ ಅಲ್ಲಿ ಪಕ್ಷಿಗಳಿದ ಆ ಒಂದು ಪಕ್ಷಿಗಳು ಇರುತ್ತೆ ಮತ್ತು ಮತ್ತು ವನಗಳು ಇರುತ್ತೆ, ನೀರಿರುತ್ತೆ, ಪರ್ವತಗಳು ಇರುತ್ತೆ ಅಂತ ಯಾಕೆ ಹೇಳ್ಬೇಕು ಅವರು ಅಂದ್ರೆ ಆಯಾ ಆಕಾರದ ವ್ಯಾಪ್ತಿ ಸಂಧಿಯನ್ನ ಇಟ್ಕೋಬೇಕು. ಎಲ್ಲಿ ಏನು ನಾವು ಹೇಳಿದ್ರು ಸುಲಾದಿಗಳಲ್ಲಿ ಸುಲಭ ಹಾದಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಯಾಕೆಂದ್ರೆ ಏನು ಶಬ್ದ ಬಂದ್ರನ್ನು ಅಲ್ಲಿ 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 ಇದ್ದು ಭಗವಂತ ಮಾಡುವಂತ ವ್ಯಾಪಾರ. ಭಗವಂತ ನಾವು ತಿಳ್ಕೊಳ್ಬೇಕಾದೇನು ವಿರಾಟ ರೂಪದಿಂದ ನಮ್ಗೆ ಮೋಕ್ಷ ಆಗತ್ತೆ, ಮುಕ್ತಿ ಆಗತ್ತೆ ಅಂದ್ರೆ ಆ ವಿರಾಟ ರೂಪ ಭಗವಂತ ಅನೇಕ ರೂಪಗಳಿಂದ ಭಗವಂತನ ಕ್ರಿಯೆಗಳು ಅನೇಕರಲ್ಲಿ ಇದ್ದು ಅವರವರಲ್ಲಿ ಬಿಂಬನಾಗಿದ್ದು ಕ್ರಿಯೆ ಮಾಡೋದು. ಅವರು ಸಾಧನೆ, ಅವರವರ ಸಾಧನೆ ಮಾಡ್ಲಿಕ್ಕೆ ಬೇಕಾದ್ರೆ ಜಡ ವಸ್ತುಗಳಿಂದ ಅವರೇ ಇದ್ದಾನೆ. ಅದಕ್ಕೆ ನದಿ ಇದೆ ಅಂತಾರೆ. ನದಿ ಇದೆ ಅಂದ್ರೆ ನೋಡ್ರಿ ಆ ವಿರಾಟ ರೂಪ ಭಗವಂತನೇ ಒಂದು ರೂಪದಿಂದ ಈ ನದಿ ಪೂರಾ ತುಂಬಿ ಆ ನದಿಯಲ್ಲಿ ಆ ಕ್ವಾಲಿಟಿಯನ್ನ ಕೊಡ್ತಾ ಇದ್ದಾನೆ. ಹೀಗೆ ಚಿಂತನೆ ಮಾಡ್ಬೇಕು. ಎಲ್ಲೆಲ್ಲಿ ಹಾಗೆ ಬರುತ್ತೋ ನದಿ ಇದೆ, ಗಿಡ ಇದೆ, ಪರ್ವತಗಳು ಇದೆ, ದೈತ್ಯರು ಇದ್ದಾರೆ, ದೈತ್ಯರಲ್ಲಿ ಇದ್ದು ಅಲ್ಲಿ ಬಿಂಬನಾಗಿದ್ದು ಅವ್ರ ಮೂಲಕವಾಗಿ ಆ ಕ್ರಿಯೆಯನ್ನು ಮಾಡ್ತಾನೆ. ಬಿಕಾಸ್ ಯಾರಿಗೇನು ಬಾಟಮ್ ಲೈನ್ ಸ್ವತಂತ್ರ ಇಲ್ಲ ಯಾರಿಗೇನು, ಎಲ್ಲವೂ ಅವನ ಅಧೀನವಾಗಿದೆ. ಇದೇ ತಿಳ್ಕೊಳ್ಳೋದು ಸುಳಾದಿ ಮೂಲಕವಾಗಿ ಡಿಫ್ರೆಂಟ್ ಪ್ಲೇಸ್. ಯಾಕೆ ಇದು ತಿರ್ಗಾ ತಿರ್ಗಾ ಹೇಳ್ತಾರೆ ಅಂದ್ರೆ ಹೇಳೋವಾಗ ನಮ್ಗೆ ಗೊತ್ತಾಗುತ್ತೆ. ನೋಡು ಪ್ರತಿ ಒಂದು ಇದು ನಮ್ಗೆ ನೆನಪು ಬರಬೇಕು, ನಮ್ಗೆ ಅನುಷ್ಠಾನಕ್ಕೆ ಬರಬೇಕು. ಸೊ ಇವಾಗ ನಾಳೆ ನಾವು ಒಂದು ನದಿ ತೀರಕ್ಕೆ ಒಂದು ಪಿಕ್ನಿಕ್ ಅಂತ ಹೋದ್ರೆ ಅಲ್ಲಿ ನದಿಯಲ್ಲಿ ನೀರು ಹರಿಯುವಾಗ ಏ ವಿರಾಟದಲ್ಲಿ ನೋಡಿದಾರಲ್ಲ ಇಲ್ಲಿನೂ ಹಾಗೆ, ಇಲ್ಲಿ ನದಿಯಲ್ಲಿ ಅಷ್ಟು ಸುಂದರತ್ವ ಕೊಟ್ಟು ಅಲ್ಲಿ ಭಗವಂತ ಆ ನದಿಯಲ್ಲಿ ಇದ್ದಾನೆ. ಇನ್ನೊಂದು ನದಿ ತುಂಬಾ ಡರ್ಟಿ ಆಗಿದೆ ಅಂದ್ರೆ ದೇವರು ಆ ಒಂದು ಜಡ ವಸ್ತುವನ್ನ ಹಾಗೆ ಅಲ್ಲಿ ಇಟ್ಟು ಅದನ್ನ ನಿಯಮನ ಮಾಡಿದ್ದಾನೆ. ಅದಕ್ಕಿಂತ ಭಿನ್ನನಾಗಿ, ಅಚ್ಯುತನಾಗಿ, ದೋಷ ದೂರನಾಗಿ ಅಲ್ಲಿ ನಿಧಾನ, ಅದು ಆಶ್ಚರ್ಯ. ಅಸೊ ಹೀಗೆ ಹೀಗೆ ದೇವರ ನೆನಪನ್ನ ತರ್ಲಕ್ಕೆ ಪದರ್ ಪದರ್ ಪದರಾಗೆ ಒಂದೊಂದಲ ನದಿ ಈಗ ಅಲ್ಲಿ ನದಿ ನದಿಯಲ್ಲಿ ಅಲ್ಲಿ ಬಂಗಾರಗಳು ಇರತ್ತ, ಬಂಗಾರದಿಂದ ಬಂಗಾರ ಇದೆ ಅಂತ ಹೇಳಿದ್ರು ಸಾಕಲ್ಲ, ಬಂಗಾರ ಇದೆ, ಬಂಗಾರದಿಂದ ಆ ಒಂದು ಆಭರಣಗಳನ್ನ ಹಾಕೊಂಡಿದ್ದಾರೆ. ಹಾಗೆ ಒಂದು ಆಭರಣಗಳು ಹೇಳುವಾಗ ಅದ್ ಹೇಳ್ತಾರೆ ನೋಡು ಎಷ್ಟು ಆಭರಣಗಳು ದೇವ್ರು ಯಾಕೆ ಇಷ್ಟು ಮಾಡ್ತಾನಂದ್ರೆ ಅದಕ್ಕೆ ಆಭರಣ ತರ್ತಾರೆ. ಬಂಗಾರದ ಆಭರಣ ಬಂಗಾರ ಇದೆ, ಬಂಗಾರದ ಆಭರಣ ಎಷ್ಟೆಷ್ಟು ಶೇಪ್ಲಿ ಇದೆ ನಿಮ್ಗೆ, ಬಳೆ ಅಂತೀರಾ, ಆಮೇಲೆ ಚೋಕರ್ ಅಂತೀರಾ, ಮತ್ತು ತಲೆಗೆ ಹಾಕುವಂತ ಆಭರಣ ಅಂತೀರಾ, ಎಲ್ಲ ಬಂಗಾರದೇ ತಾನೆ. ಬಂಗಾರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಲಿ, ಒಂದು ಇಲ್ಲದ ಜಡ ಬಂಗಾರವೇ ಕೈಗೆ ಹಾಕೊಂಡಾಗ ಬಳೆ ಅಂತ, ಅದು ಕಾಲ್ಗೆ ಹಾಕೊಳ್ಳ ಬಳೆ ಕೈಗೆ ಹಾಕೊಂಡ್ರೆ ಕಾಲ್ಗೆ ಹಾಕೊಳ್ಳೋದು ಬೇರೆ, ಹೆಸರಂತ ಕರಿತೀವಿ, ಒಂದಕ್ಕೊಂದು ಕರೀದ್ರೆ ನಕ್ಕುತ್ತಾರೆ ಹಾಗೆ. ಬಟ್ ಎಲ್ಲವೂ ಬಂಗಾರವೇ. ಹಾಗೇನೆ ದೇವ್ರು ಬಂಗಾರ ಅಂತ ಹೇಳ, ಹಾಗೇನೆ ದೇವ್ರು ಒಂದೊಂದು ರೂಪದಿಂದ ಒಂದೊಂದು ಕ್ರಿಯೆ ಮಾಡ್ತಾನೆ. ಕ್ರಿಯೆ ಅವನು ಮಾಡೋವಾಗ ಹೊರಗೆ ಕಾಣೋದು ಬೇರೆ, ಒಳಗೆ ಇರುವಂತ ಭಗವಂತನಲ್ಲಿ ದೋಷ ಇಲ್ಲ, ಅವನೇ ಎಲ್ಲವೂ ಮಾಡ್ತಾನಂತ ಹೇಳಕ್ಕೆ ಅನೇಕ ಅಲ್ಲಿ ಆ ಹೂಗಳು ಇರುತ್ತೆ. ಅನೇಕ ಆ ಹೂ ಹೇಳುವಾಗ ಅನೇಕ ವೆರೈಟೀಸ್ ಹೇಳ್ತಾರೆ ಹೂವಲ್ಲಿ, ಕುಮುದ, ಕೊಳೆಯ, ನೀಲೋತ್ಪಲ, ಏನೇನು ಒಂದೊಂದು ಹೂವ ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ. ಸೊ ದೇವರೇ ಅಲ್ಲಿ ಒಂದೊಂದು ರೂಪದಿಂದ ಒಳಗೆ ಇದ್ದಾನೆ. ಹೊರಗೆ ಇರೋದು ಜಡ, ಅದರ್ವೈಸ್ ಜಡ ಚೇತನ, ಒಳಗೆ ಅವನು ಈ ವಿರಾಟ ರೂಪ. ಹೀಗೆ ಅವನು ಈ ಬ್ರಹ್ಮಾಂಡ ಎಂಬ ಮಂದಿರ ಮಾಡಿ ಪ್ರತಿ ಅದರಲ್ಲಿ ಲೋಕಗಳು ಮಾಡಿ ಆ ಲೋಕಗಳಲ್ಲಿ ಅನೇಕ ವಸ್ತುಗಳನ್ನು ಇಟ್ಟು ಆ ವಸ್ತುಗಳ ಒಳಗೆ ತಾನೇ ಇದ್ದಾನೆ. ಒಂದೊಂದು ಅಣುವಲ್ಲಿನೂ ಅವನು ಇದ್ದಾನೆ. ಸೊ ಇದು ಭಗವಂತನ ಮಹಿಮೆ ತಿಳ್ಕೊಳ್ಳಕ್ಕೆ ನಮ್ಗಾಗತ್ತೆ. ಅಲ್ಲಿ ರೋಗ ರುಜಿನಗಳು ಎಲ್ಲ ಅವನ ಅನುಗ್ರಹದಿಂದ ಅಲ್ಲಿ ಯಾವುದು ಇಲ್ಲ. ಚೆಂದಾಗಿ ಇರ್ತಾರೆ ಅವರು ಜನಗಳು ಅಂತ ಹೇಳ್ತಾರೆ. ಇಲ್ಲಿ ಯಾರಿಗೆ ಭಯ ಅಂದ್ರೆ ಭಗವಂತನ ಸುದರ್ಶನ, ಆ ಸುದರ್ಶನಕ್ಕೆ ಅಂಜಿ ಅಲ್ಲಿ ಇರುವಂತ ದೈತ್ಯಗಳು ದಿಟಿಸುತ್ತರು ಅಲ್ಲಿ ಇದ್ರೂ ಆ ಒಂದು ತಮ್ಮ ತಮ್ಮ ಆ ಕೆಲಸಗಳೆಲ್ಲ ಅವರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅಲ್ಲಿ ಅವರವರು ತಮ್ಮ ತಮ್ಮ ಸುಖದಿಂದ ತಮ್ಮ ತಮ್ಮ ಪರಿವಾರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಹೇಳಿಬಿಟ್ಟು ನಾವು ಭೂಮಿಗೆ ಬಂದೀವಿ. ಭೂಮಿಗೆ ಹೇಳುವಾಗ ಇಲ್ಲಿ ಭೂಮಿ ಎಂಬುದು ಜಗನ ಪ್ರದೇಶ ಅಂತ ಹೇಳ್ತಾರೆ. ಜಗನ ಅಂತ ಬೇಸಿಕಲಿ ವೇಸ್ಟ್ ಅಂತ ತಕೊಳ್ಳಿ, ವೇಸ್ಟ್ ಏರಿಯಾ ಅಲ್ಲಿ ಬರೋದು. ವೇಸ್ಟ್ ಏರಿಯಾ ಅಲ್ಲಿ ಆ ಒಂದು ಭಗವಂತನ ಆ ಭಗವಂತ ಅಲ್ಲಿ ಭಗವಂತನ್ನ ಆ ಜಗನ ಪ್ರದೇಶ ನಮ್ಮ ಭೂಮಿಗೆ ಆಶ್ರಯವಾದ ಕಟಿ ಪ್ರದೇಶ ಅದಕ್ಕೆ ಆಶ್ರಯವಾದ ಇದ ಅಂತ ಹೇಳ್ತಾರ. ಅಲ್ಲಿ ಅಲ್ಲಿ ಏನೇನೆಲ್ಲ ಇದೆ ಅಂದ್ರೆ ಈ ಭೂಮಿಯನ್ನ ಹೇಳುವಾಗ ಈ ಭೂಮಿಯಲ್ಲಿ ಭೂಮಿ ಎಂಬುದನ್ನ ಬೇಸಿಕಲಾಗಿ ಇಲ್ಲಿ ಹೇಳುವಂತದ್ದು ಯಾವುದು ಭೂಮಿ ಅಂದ್ರೆ ಸಪ್ತದ್ವೀಪ ಸಪ್ತ ಸಾಗರ ಅದಕ್ಕೆ ಸುತ್ತಿ ಇರುವಂತ ಲೋಕಾಲೋಕ ಪರ್ವತಗಳು ಇರುತ್ತೆ. ಆ ಭೂಮಿ ಆ ಲೋಕಾಲೋಕ ಪರ್ವತಗಳನ್ನ ದಾಟಿ ಬರೋದು ತಮಸ್ಸು ಅಂಜನ್ ತಮಸ್ಸು ಮುಂತಾದ ಕತ್ತಲ ಪ್ರದೇಶ. ಆಮೇಲೆ ಗಣೋದಕ ಸಮುದ್ರ ಇದೆ. ಸೊ ಅದೆಲ್ಲ ತಕೊಳ್ತಾ ಇಲ್ಲ ಇಲ್ಲಿ, ಬರೀ ಈ ಸಪ್ತಲೋಕ ಸಪ್ತ ಸಾಗರ ಅಷ್ಟೇ ತಕೊಳ್ತಾರೆ. ಈ ಭೂಮಿಯಲ್ಲೇನೆ ಈ ಸಪ್ತ ಸಾಗರದಲ್ಲಿ ಭೂಮಿಯಲ್ಲಿ ಸೆಂಟರ್ಲಿ ಇರೋದು ಮೇರು ಅಂತ ಕರೀತಾರೆ. ಈ ಮೇರು ಪ್ರದೇಶ ಅಂತ ಕರೀತಾರೆ. ಈ ಮೇರುವನ್ನೇ ಆ ಮೇರುವಲ್ಲಿ ಆ ಆ ಇದು ಚತುರ್ಮುಖನ ಒಂದು ಹೆಡ್ ಕ್ವಾರ್ಟರ್ಸ್, ಚತುರ್ಮುಖ ಹೇಗೆ ದೇವರಿಗೆ ಹೆಡ್ ಕ್ವಾರ್ಟರ್ಸ್ ಇಟ್ಕೊಂಡಿದ್ದಾನೋ ಭೂಮಿಯಲ್ಲಿ ಮೇರು ಶಿಖರದಲ್ಲಿ ಅವನ ಪಟ್ಟಣ ಇರುತ್ತೆ. ಅವನ ಪಟ್ಟಣ ಸುತ್ತಿ ಅಷ್ಟ ದಿಕ್ಪಾಲಕರ ಪಟ್ಟಣಗಳು ಇರುತ್ತಂತ ಮೇರುವಲ್ಲಿ ಇರುತ್ತೆ. ಅದೇ ಸೆಂಟರ್ ಆಗಿ ಸುವರ್ಣಮಯವಾದ ಕಾಣಿಸ್ತಾ ಅಂದ್ರೆ ಕಾಣಿಸೋದೇ ಇಲ್ಲ. ಆ ಇವಾಗಿರುವಂತ ದೊಡ್ಡ ಬದ್ರಿ ಎಂಬುದೇ ಕಾಣಿಸೋದಿಲ್ಲ ಅಂತ ಇತ್ತೀಚೆಗೆ ಬಂದ ಬಂಧಾಚಾರ್ಯರೇ ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಕಂಡಿತ್ತು, ಅವ್ರು ಹೋಗಿದ್ದಾರೆ. ಇದ್ರನ್ನು ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ. ಇಟ್ಸ್ ವೆರಿ ಎ ಡಿಫ್ರೆಂಟ್ ಪೋರ್ಟಲ್ ಆರ್ ವಾಟ್ ಎವರ್. ಹಾಗಿದೆ ಇರೋವಾಗ ಮೇರು ಎಂಬುದು ಕಾಣಿಸೋದೇ ಇಲ್ಲ. ಸೊ ಆ ಮೇರು ಪರ್ವತ ಅಂತ ಅಲ್ಲಿ ಮೇರು ಇರುತ್ತೆ. ಆ ಮೇರು ಪರ್ವತನ ಸುತ್ತಿ ಇಳಾವರ್ತ ಅಂತ ಒಂದು ಪ್ರದೇಶ, ಇದು ಜಾಂಬುದ್ವೀಪದಲ್ಲಿ ಇದೆ. ಈ ಜಾಂಬುದ್ವೀಪ ಎಂಬುದು ದೇವರ ನಮ್ಮ ಗಗನ ಪ್ರದೇಶದಲ್ಲಿ ಗಗನ ಪ್ರದೇವರ ಗಗನ ಅಂದ್ರೆ ಜಗನ ಇಲ್ಲ ಜಗನ ಇದಕ್ಕೆ ಆಶ್ರಯವಾಗಿದೆ. ಇಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಭಗವಂತ ತುಂಬಿದ್ದಾನೆ. ವಿರಾಟ ರೂಪ ಭಗವಂತ ಈ ಭೂಮಿಯಲ್ಲಿ ಅವನು ತುಂಬಿದ್ದಾನೆ. ಈ ಭೂಮಿಯಲ್ಲಿ ವಿಶೇಷವಾಗಿ ಹೇಗಿದೆ ಅಂದ್ರೆ ಒಳಗಡೆ ಮೇರು ಹೇಳಿದೆ, ಮೇರು ಸದನದಲ್ಲಿ ಆ ಒಂದು ಚತುರ್ಮುಖನ ಒಂದು ಮಂದಿರ ಇದೆ, ಶತಕುಂಭಿನಿ ಶತಕುಂಭ ಅವನ ಪಟ್ಟಣ ಇದೆ. ಅದು ಸುತ್ತಿ ಈ ದಿಕ್ಪಾಲಕರ ಪಟ್ಟಣ ಇದೆ ಇಲ್ಲಿ ಇದೆ. ಇದಕ್ಕೆ ಈ ಜಂಬುದ್ವೀಪಕ್ಕೆ ಜಂಬುದ್ವೀಪ ಎಂಬುದು ಸೆಂಟರ್ಲಿ ಇರುವಂತ ಒಂಬತ್ತು ಹತ್ತು ದ್ವೀಪಗಳಲ್ಲಿ ಇದು ಸೆಂಟರ್ಲಿ ಇರುವಂತದ್ದು. ಇಲ್ಲಿ ಈ ಒಂದು ಜಂಬುದ್ವೀಪದಲ್ಲಿ 9 ವರ್ಷಗಳು ಇದೆ ಅಂತ ಹೇಳ್ತಾರೆ. 9 ವರ್ಷಗಳು ಸೆಂಟರ್ಲಿ 3, ಮೇಲೆ 3, ಕೆಳಗೆ 3, ಹೀಗೆ 9 ವರ್ಷಗಳು ಇಲ್ಲಿ ಇದೆ. ಈ 9 ವರ್ಷಗಳಲ್ಲಿ ವರ್ಷ ಅಂದ್ರೆ ದೊಡ್ಡ ಏರಿಯಾಸ್ ಅಂತ ಅರ್ಥ. ಇಟ್ಸ್ ಎ ಹ್ಯೂಜ್ ಹ್ಯೂಜ್ ಮೋರ್ ದನ್ ಎ ಕಾಂಟಿನೆಂಟ್ ಆತರ ಏರಿಯಾ ಅಂತ ತಕೊಳ್ಳಿ. ಈ 9ರಲ್ಲಿ 8 ಉಪಸ್ವರ್ಗಗಳು ಅಂತ ಕರೀತಾರೆ. ಅಂದ್ರೆ ಸ್ವರ್ಗದಲ್ಲಿ ಈ ದೇಹವನ್ನ ಬಿಟ್ಟು ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಆ ಜೀವಿಗಳು ಸುಖವನ್ನ ಪಡೆದು ಉಳಿದ ಸುಖಗಳಿರುತ್ತೆ. ಆ ಸುಖ ಭೂಮಿಯಲ್ಲಿ ಅನುಭವ ಮಾಡೋದಿಲ್ಲ, ಮಾಡ್ತಾರೆ ಕಿಂಚಿತ್ತು. ಭೂಮಿಯಲ್ಲಿ ಮಾಡೋವಾಗ ಆ ಕೆಟ್ಟವರು ದೈತ್ಯರು ಆ ಕಾಟಗಳೆಲ್ಲ ಇಲ್ಲಿ ಇರುತ್ತೆ. ಕಾಟ ಇಲ್ಲದೆ ಸುಖವನ್ನು ಅನುಭವ ಮಾಡುವ ಇಂತ ಯೋಗ ಇದೆ. ಅದು ಸ್ವರ್ಗದಂತ ಯೋಗ ಇಲ್ಲ, ಸ್ವರ್ಗಕ್ಕೆ ಕೆಳಗೆ ಇರುವಂತ ಭೂಮಿಯಲ್ಲಿ ಸುಖವಾಗಿ 1000 ವರ್ಷ ರೋಗ ರುಜಿನ ಇಲ್ಲದೆ ಮುಪ್ಪು ಇಲ್ಲದೆ ಯಾವ ತೊಂದರೆನೂ ಇಲ್ಲದೆ ಸುಖವಾಗಿ ಇರುವಂತ ಉಪ ಸ್ವರ್ಗಗಳು 8 ವರ್ಷಗಳು. ಈ 8 ವರ್ಷಗಳು ಹೋದ ಮೇಲೆ ಉಳಿದ 1 ವರ್ಷ ಇದೆ, ಅದಕ್ಕೆ ಭರದ ವರ್ಷ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ, ಅಪ್ಪ ನಮ್ಗೆ ಆ 8 ವರ್ಷಗಳು ಬೇಕಾಗಿಲ್ಲ, ಭರದ ವರ್ಷವೇ ಶ್ರೇಷ್ಠ. ಯಾಕೆಂದ್ರೆ ಇಲ್ಲಿ ಈ ಭರದ ವರ್ಷದಲ್ಲಿ ನಾವು ದೇಹದಿಂದ ಹುಟ್ಟಿರ್ಲಿಕ್ಕೆ ಸಾಧ್ಯ, ಈ ದೇಹದಿಂದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಈ 1 ವರ್ಷದಲ್ಲಿ ನಮ್ಗೆ ಆ ಒಂದು ಸೂರ್ಯ ಉದಯ ಸೂರ್ಯ ಅಸ್ತಮಾನ ಅಂತ ದಿವಸ ರಾತ್ರಿ ಎಂಬೋ ಒಂದು ಸರಿಸು ತುಲ್ಯವಾಗಿ ಆ ದಿವಸಗಳು ಎಲ್ಲವೂ ಬರುತ್ತೆ. ಸೊ ಭರದ ವರ್ಷವೇ ಶ್ರೇಷ್ಠ ಅಂತ ಅಲ್ಲಿ ಅದನ್ನ ಹೇಳ್ತಾರೆ. ಅದು ಹೇಳುವಾಗ ಇಲ್ಲಿ ಏನು ವಿಶೇಷ, ಈ ಒಂದು ಭೂಮಿ ಸಪ್ತದ್ವೀಪ ಸಪ್ತ ಸಾಗರ ಇದೆ. ಈ ಸಪ್ತದ್ವೀಪದಲ್ಲಿ ಸೆಂಟರ್ಲಿ ಇರೋದು ಜಾಂಬುದ್ವೀಪ ಅಂದ್ರೆ ಇನ್ನು ಇಲ್ಲಿ ಏನು ವಿಶೇಷ ಇದೆ ಅಂದ್ರೆ ಇಲ್ಲಿ ಬರುವಂತ 1 ದ್ವೀಪ ಅಂದ್ರೆ ನೀರು ಸುತ್ತಿ ಇರೋದು. ನೀರು ಸುತ್ತಿ ಒಂದು ದ್ವೀಪ ಅಂದ್ರೆ ಇಟ್ಸ್ ಲೈಕ್ ಅನ್ ಐಲ್ಯಾಂಡ್ ಅಂತ ತಗೊಳ್ಳಿ. ಒಂದು ಐಲ್ಯಾಂಡ್ ಸುತ್ತು ಲವಣ ಸಮುದ್ರ ಇದೆ, ಅದಾದ ಮೇಲೆ ಇನ್ನೊಂದು ದ್ವೀಪ ಇದೆ, ಅದು ನಮ್ಗೆ ಕಣ್ಗೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಅದು ಉಪಸರ್ಗ, ಇದೇ ಉಪಸರ್ಗ ಆದ ಮೇಲೆ ಈ ದೊಡ್ಡ ಬದ್ರಿನೇ ನಮ್ಗೆ ಕಾಣೋದಿಲ್ಲ ಅಂದ್ರೆ ಅದು ಎಲ್ಲಿಂದ ಈ ವರ್ಷವೇ ನಮ್ಗೆ ಕಾಣೋದಿಲ್ಲ, ಈ ಭರತ ವರ್ಷ ಬಿಟ್ಟರೆ ಬೇರೆ ಏನು ಕಾಣೋದಿಲ್ಲ ಅಂದ್ರೆ ಉಳಿದುದು ಕಾಣೋದೇ ಇಲ್ಲ ನಮ್ಗೆ. ಸೊ ಈ ದ್ವೀಪ ಅಂತ ಬಂದ್ರೆ ಈ ದ್ವೀಪ ಆ ಒಂದು ಜಂಬು ದ್ವೀಪದಲ್ಲಿ 9 ವರ್ಷಗಳು, ಅಲ್ಲಿ 9 ವರ್ಷಗಳಲ್ಲಿ 8 ವರ್ಷ ಉಪಸರ್ಗ ಆದ್ರೆ 1 ವರ್ಷ ಭರತ ವರ್ಷ. ಅಲ್ಲಿ ನಾವು ದೇಹವನ್ನ ತಾಳಿ ಸಾಧನೆಯನ್ನು ಮಾಡ್ತೀವಿ ಅಂತ ಆದ ಮೇಲೆ ಈ ಜಂಬು ದ್ವೀಪವನ್ನು ಬಿಟ್ಟು ಉಳಿದ 6 ದ್ವೀಪಗಳು ಇದೆ. 6 ದ್ವೀಪಗಳಲ್ಲಿ ವಿಶೇಷವಾದದ್ದು ನಮಗೆ 6ನೇ ದ್ವೀಪವಾಗಿ ಬರುವಂತ ಕ್ಷೀರಸಾಗರ. ಕ್ಷೀರಸಾಗರದಲ್ಲಿ ಶ್ವೇತ ದ್ವೀಪ ಅಂತಿದೆ. ಶ್ವೇತ ದ್ವೀಪದಲ್ಲಿ ಅದು ಎತ್ತರವಾಗಿದ್ದ ಅಲ್ಲಿ ಆ ಒಂದು ಮುಕ್ತಸ್ಥಾನ ಎಲ್ಲವೂ ಆ ಶ್ವೇತ ದ್ವೀಪದಲ್ಲಿ ಇರುವಂತದ್ದು ಬರುತ್ತೆ. ಸೊ ಹೀಗೆ ಈ ಭೂಸ್ಥಾನ ಹೇಳಿ ಈ 7 ದ್ವೀಪ 7 ಸಾಗರ ತನಕ ಇದು ಆ ಭಗವಂತನ ಜಗನ ಪ್ರದೇಶನ ಆ ಒಂದು ವೇಸ್ಟ್ ಲೈನ್ಗೆ ಆಧಾರಪಟ್ಟಿದೆ. ಇಲ್ಲಿ ಯಾರು ವಿಶೇಷವಾಗಿರ್ತಾರೆ, ಇಲ್ಲಿ ಭಗವಂತನ ರೂಪ ಏನು, ಇಲ್ಲಿ ಭಗವಂತನ ರೂಪ ಏನ್ ಹೇಳ್ತಾರಂದ್ರೆ ಇಲ್ಲಿ ಭಗವಂತ ಇಲ್ಲಿ ಸ್ವಯಂಭೂಮನು. ನಾವು ನೋಡಿದ್ದೀವಿ ಸ್ವಯಂಭೂ ಮನುವನ್ನ ದೇವರು ಸೃಷ್ಟಿ ಮಾಡಿದಾಗ ಈ ಭೂಲೋಕವನ್ನ ವರಾಹ ರೂಪದಿಂದ ಮೇಲಕ್ಕೆ ತಂದು ಇಟ್ಟು ಆ ಪಾತಾಳ ಲೋಕ ಆ ಸುತಲದಲ್ಲಿ ಹೋಗಿ ಹೋದ ಆ ಲೋಕವನ್ನ ಮೇಲೆ ತಂದು ಇಟ್ಟು ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನೂ ಮಾಡಿದ ಅಂತ ಹೇಳ್ತೀವಿ ನಾವು. ಸೊ ಆ ನೀಲವರಾಹ, ಆ ನೀಲವರಾಹನ್ನ ಹೇಳುವಾಗ ಅಲ್ಲಿ ಹೇಳ್ತಾರೆ ನೀಲವರಾಹನೇ ಇಲ್ಲಿ ಇದ್ದಾರೆ. ಭೂಸ್ಥಾನದಲ್ಲಿ ವರಾಹ ರೂಪ ಚಿಂತನೆಯನ್ನೇ ಮಾಡ್ತೇವೆ, ನಮ್ಮನ್ನ ಈ ಭೂಲೋಕದಿಂದ ಅವನು ಮೇಲಕ್ಕೆ ಕರ್ಕೊಂಡು ಹೋಗ್ಬೇಕು, ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಸೊ ವರಾಹ, ಬಟ್ ಇಲ್ಲಿ ಸ್ವಯಂಭೂಮನುವೆ ಇಲ್ಲಿ ಉಪಾಸಕರು, ದೇವರನ್ನ ಸ್ವಯಂಭೂಮನು ಇಲ್ಲಿ ಚಿಂತನೆ ಮಾಡ್ತಾರೆ. ಸೊ ಈ ಸ್ವಯಂಭೂಮನು ಇಲ್ಲಿ ಇರುವಂತ ಲೋಕ ಇನ್ ದ ಎಂಟೈರ್ ಭೂಲೋಕ, ಎಂಟೈರ್ ಭೂಲೋಕವನ್ನ ಅವನೇ ಲೋಕಪಾಲಕನಾಗಿ ಅವನನ್ನ ಕೊಟ್ಟಿದ್ದಾರೆ, ಲೋಕಪಾಲಕನಾಗಿ ಅವನು ನಿಂತಿದ್ದಾನೆ. ಸೊ ಅವನು ಈ ಲೋಕಕ್ಕೆ ಅವನು ಲೋಕಪಾಲಕ, ಲೋಕ ನಿಯಮ. ದೇವರು ವರಾಹ ರೂಪದಿಂದ ಅವನು ಪೂಜೆ ಮಾಡಬಹುದು, ಪೂಜಿಸುವ ರೂಪ ವರಾಹ ರೂಪ ಮತ್ತು ಅನೇಕ ರೂಪಗಳನ್ನ ಇಲ್ಲಿ ಪೂಜೆ ಮಾಡಬಹುದು. ಬಟ್ ಈ ಲೋಕಕ್ಕೆ ನಿಯಾಮಕ ರೂಪ ಅಂತ ದೇವರು ಒಂದು ರೂಪ ಕೊಟ್ಟಾನಂತೆ. ಈ ಲೋಕದಲ್ಲಿ ಇದ್ದು ಎಲ್ಲರೂ ಸಾಧನೆ ಮಾಡ್ಲಿಕ್ಕೆ ಯಾವ ಅಡೆತಡೆಗಳು ಇರಬಾರದು. ನಾವು ಸಾಧನೆಕ್ಕೆ ಅಂತ ಬಂದಿದ್ವಿ ಅಂದ್ರೆ ಒಂದೇ ಜನ್ಮದಲ್ಲಿ ಸಾಧನೆ ಆಗುತ್ತೆ ಅಂತ ಅರ್ಥ ಅಲ್ಲ, ಸಾಧನೆ ನಾವು ಮಾಡಬೇಕು ಇಲ್ಲಿ. ಸೊ ಸಾಧನೆ ಮಾಡ್ಲಿಕ್ಕೆ ಅವನು ಅನಿರುದ್ಧ ರೂಪನಾಗಿ ಇದ್ದು ಇಲ್ಲಿ ನಿಯಾಮಕ ರೂಪ ಎಂತಾದ್ದು ಅಂದ್ರೆ ಅನಿರುದ್ಧ ರೂಪ ನಿಯಾಮಕ ರೂಪವಾಗಿದೆ ಅಂತ ಹೇಳ್ತಾರೆ. ನೀಲವರ್ಣದ ಅನಿರುದ್ಧ ರೂಪ ಅಂತಾನು ತಕೋಬಹುದು. ಬಟ್ ಅಟ್ ದ ಸೇಮ್ ಟೈಮ್ ನೀಲವರ್ಣದಿಂದ ಕೂಡಿದ ವರಾಹ ರೂಪ ಪೂಜೆ ಮಾಡ್ತಾರೆ. ವಿಶೇಷವಾಗಿ ಭೂಮಿ ಸಿಕ್ಕಬೇಕು, ಭೂಮಿಯಲ್ಲಿ ನಮ್ಗೆ ಸ್ಥಾನ ಸಿಕ್ಕಬೇಕು ಅಂತ ನಾವು ಚಿಂತನೆ ಮಾಡಿದಾಗ ವರಾಹನನ್ನ ವಿಶೇಷವಾಗಿ, ಯಾಕೆ ವರಾಹ ವಿಶೇಷ ನೋಡಿದ್ದೀವಿ, ಭೂಮಿಯೇ ಇಲ್ಲಂಗಿತ್ತು. ಭೂಮಿಯೇ ಶ್ವೇತವರಾಹ ಕಲ್ಪ ಸೃಷ್ಟಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಎಲ್ಲ ಕೊಡ್ಬೇಕಂದ್ರೆ ಏನು ಇದ್ದಿಲ್ಲ, ಅದನ್ನ ತಂದು ಇಟ್ಟದ್ದು ವರಾಹ ಮೂರ್ತಿ. ಭೂವರಾಹಕ್ಕೆ ಭೂವರಾಹ ಅಂತಾನೆ, ಭೂಮಿ ದೇವಿ ಸಹಿತ. ಭೂಮಿ ದೇವಿ ಅಂದ್ರೆ ಅಲ್ಲಿ ಲಕ್ಷ್ಮೀ ಸಹಿತನಾಗ ಬಂದ ಆ ಲಕ್ಷ್ಮೀ ರೂಪವೇ ಆ ಧರಣಿಯಲ್ಲಿನೂ ಇರುತ್ತೆ, ಧರಣಿ ಎಂಬ ಭೂದೇವ ದೇವತೆಯಲ್ಲಿನೂ ಇರುತ್ತಂತ ನೋಡಿ ಬರ್ತಾ. ಸೊ ಇಲ್ಲಿ ಅವನನ್ನ ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕು. ಮತ್ತು ಇಲ್ಲಿ ಭೂಮಿಯಲ್ಲಿ ಅನೇಕ ದೇವತೆಗಳು ಭೂಮಿಯಲ್ಲಿ ಇರುವಾಗ ನಮಗೆ ಆ ಒಂದು ಇತರ ದೇವತೆಗಳ ಚಿಂತನೆಯನ್ನು ವಿಶೇಷವಾಗಿ ಬರುತ್ತೆ. ಇತರ ದೇವತೆಗಳು ಯಾವುದು ಅಂದ್ರೆ ಇಲ್ಲಿ ಹೇಳ್ತಾರೆ ಚಿಂತನೆಯಲ್ಲಿ ನಮ್ಗೆ ಗ್ರಹಗಳ ಇಫೆಕ್ಟ್ ಇಲ್ಲಿ ಇರತ್ತ ಅಂತ ಹೇಳ್ತೇವೆ. ಗ್ರಹಗಳ ಮೂಲಕವಾಗಿ ನಮ್ಗೆ ಒಳ್ಳೇದು ಮಾಡ್ತಾನೆ ದೇವರು, ನಮ್ಮ ಪಾಪವನ್ನ ತೆಗಿತಾನೆ. ಯಾವ ಗ್ರಹಗಳು ಅಂದ್ರೆ ಇದಕ್ಕೆ ಒಂದು 4 ಜನರನ್ನ ವಿಶೇಷವಾಗಿ ಹೇಳ್ತಾರೆ. ಯಾವುದು ಅಂದ್ರೆ ಬೃಹಸ್ಪತಿ ಇದು ಒಂದು, ಆಮೇಲೆ ಬೃಹಸ್ಪತಿ ಇದು ಮತ್ತು ಗುರು ಅಂತ ಹೇಳ್ತೇವೆ. ಬೃಹಸ್ಪತಿ ಇದು ಒಂದು, ಆಮೇಲೆ ಚಂದ್ರನದು, ಬುಧನದು ಮತ್ತು ಶನೈಶ್ಚರನನ್ನು ಭೂಮಿಗೆ ಅವನನ್ನು ಅಭಿಮಾನಿಯಾಗಿ. ಈ 4 ದೇವತೆಗಳು ವಿಶೇಷ ವಿಶೇಷವಾಗಿ ನಮ್ಗೆ ಸಾಧನೆ ಮಾಡಿಸೋದಕ್ಕೆ ಅನುಕೂಲರಾಗಿರ್ತಾರೆ. ಇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇವರಲ್ಲಿ ಆ ಒಂದು ಭಾರತೀಯ ರಮಣ ಮುಖ್ಯ ಪ್ರಾಣನಲ್ಲಿ ಸ್ವಯಂಭವನವನ್ನು ತಗೋಬೇಕು. ಭಾರತೀಯ ರಮಣ ಮುಖ್ಯ ಪ್ರಾಣರಲ್ಲಿ ನಾವು ಅನಿರುದ್ಧ ರೂಪವನ್ನ ಈ ಭೂಮಿ ಸ್ಥಾನದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಭೂಮಿ ಆದ ಮೇಲೆ ನೆಕ್ಸ್ಟ್ ಬರೋದು ಅಂತರಿಕ್ಷ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ಬಂದು ಕೃಷ್ಣಾರ್ಪಣಮಸ್ತು. ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು.